ಅವರಿಗೆ ಪರಮಾತ್ಮನೇ ಸಿಗ್ತಾನೆ ಅಂತ ಅರ್ಥ. ಅದು ವಿವರಣೆ ಕೊಡ್ತಾರೆ. ಸದ್ಭಾವೇ ಸತ್ತಾಯಾಮಿತಿ ಪ್ರತೀತಿ ನಿರಾಸಾರ್ಥಮಾಹ ಸದ್ಭಾವೇ ಇತಿ. ಸದ್ಭಾವ ಶಬ್ದಕ್ಕೆ ಇರುವಿಕೆ ಅನ್ನೋ ಅರ್ಥ ಅಷ್ಟೇ ಇದೆ ಅಂತ ತಿಳ್ಕೊಂಡಿರ್ತಾರೆ. ಅಲ್ಲ, ಇಷ್ಟೆಲ್ಲ ಅರ್ಥ ಇದೆ ಅಂತ ಹೇಳಿದರು. ಸದ್ಭಾವೇ ಪ್ರಚರಣಂ ಪ್ರಾಗ್ ಅಸತಃ ಸತ್ತಾ ಆಪಾದನಂ. ಇಲ್ಲದ ವಸ್ತು ಸೃಷ್ಟಿಯಾಗೋದಕ್ಕೂ ಸದ್ಭಾವ ಅಂತ ಕರೀತಾರೆ. ಘಟ ಇಲ್ಲ, ಈಗ ಘಟ ಬಂತು. ಇಲ್ಲದ ಘಟ ಬಂದಾಗ ಘಟ ಸತ್ ಅಂದರೆ ಮೊದಲಿಲ್ಲದ ಘಟ ಈಗ ಸೃಷ್ಟಿಯಾಗಿ ಬಂತು ಅಂತಲೂ ಅರ್ಥ. ಇದೇ ಅಂತ ಅರ್ಥ, ಸೃಷ್ಟಿಯಾಗಿ ಬಂದಿದೆ ಅಂತ ಅರ್ಥ, ಆಮೇಲೆ ಒಳ್ಳೆಯದು ಅಂತ ಅರ್ಥ, ಶ್ರೇಷ್ಠವಾದ ಕರ್ಮ ಅಂತ ಅರ್ಥ ಅಂತ ಹೇಳೋದಕ್ಕೆ ಅದೆಲ್ಲ ಪೀಠಿಕೆ. ಯದ್ಯಪಿ ಸದ್ಭಾವ ಶಬ್ದ ಸತ್ತಾ ಮಾತ್ರ ವಾಚಿ, ಸದ್ಭಾವ ಶಬ್ದಕ್ಕೆ ಇರುವಿಕೆ ಅಂತ ಅಷ್ಟೇ ಸಾಮಾನ್ಯವಾದ ಅರ್ಥ. ತಥಾಪಿ ಅತ್ರ ಬ್ರಹ್ಮಣೋ ಜಗಜ್ಜನಕತ್ವಸ್ಯ ವಿವಕ್ಷಿತತ್ವ ಸತ್ತಾ ವಿಶೇಷ ಪ್ರಜನನಪರ ಇತಿ ಜ್ಞಾಯತೆ ಇತಿ ಪ್ರತಿಪಾದಯಿತು ಸೂಚಿತಂ ಇತ್ಯುಕ್ತಂ. ಬ್ರಹ್ಮ ಸತ್ತ ಅಂತ ಹೇಳಿದರೆ ಇದ್ದಾನೆ ಅಂತ ಒಂದರ್ಥ, ಈಗ ಸೃಷ್ಟ್ಯಾದಿಗಳನ್ನೂ ಮಾಡ್ತಾನೆ ಅಂತ ಅರ್ಥ. ಬ್ರಹ್ಮಣ ಜಗಜ್ಜನಕತ್ವಸ್ಯ ವಿವಕ್ಷಿತತ್ವಾತ್ ಜನ್ಮಾದ್ಯಸ್ಯೇತಃ ಸೂತ್ರವಾದ ರಕ್ಷಣೆ ಹೇಳಬೇಕಾಗಿರೋದ್ರಿಂದ ಸಚ್ಛಬ್ದಕ್ಕೆ ಅರ್ಥನೂ ಹೇಳಬೇಕು ಅಂತ ಹೇಳಿದೆ. ನಾನು ಅನೇನ ಯಜ್ಞಾದೀನಾಂ ಕಾ ಇತಿ ಕರ್ತವ್ಯತಾ ಪ್ರತಿಪಾದಿತಾ ಭವತಿ ಇತ್ಯತಃ ಓಬಿತಿ. ಇಷ್ಟು ಹೇಳಿದ್ರಿಂದ ಯಜ್ಞಾದೀನಾಂ ಕಾ ಇತಿ ಕರ್ತವ್ಯತಾ ಪ್ರತಿಪಾದಿತ. ಇತಿ ಕರ್ತವ್ಯತ ಅಂದ್ರೇನೋ ಅನುಸಂಧಾನ ಕ್ರಮ. ಯಜ್ಞಾದಿಗಳನ್ನು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅದು ಯಾವ ಅನುಸಂಧಾನ ಮಾಡಿದರೆ ಮೋಕ್ಷ ಸಿಗ್ತದೆ ಅಂತ ಹೇಳಿದಾಗಾಯಿತು ಅಂದರೆ ಓಂ ಅಂತ ಹೇಳಿದೆ. ಓಂ ಅಂದ್ರೇನೋ ಉಕ್ತ ಓಂಕಾರ ಅರ್ಥಜ್ಞಾನಪೂರ್ವಕಂ. ಹಿಂದೆ ಹೇಳಿದಂತಹ ಓಂಕಾರವನ್ನು ಅರ್ಥಜ್ಞಾನಪೂರ್ವಕವಾಗಿ ಹೇಳಬೇಕು. ಮತ್ತು ಅನಭಿಸಂಧಾಯ ಫಲಂ, ಅಲ್ಲಿ ಕಮ ಇಲ್ಲಿ ಹಾಕಬಾರ್ದು. ಅನಭಿಸಂಧಾಯ ಕಮ ಅಲ್ಲಿ ಹಾಕಬಾರ್ದು, ಹಿಂದಕ್ಕೆ ಹಾಕಬೇಕು. ಅನಭಿಸಂಧಾಯ ಫಲಂ, ಬ್ರಹ್ಮ ಅಭಿಸಂಧಾಯ ಫಲವನ್ನು ಕೇಳಬಾರ್ದು. ಬ್ರಹ್ಮ ಅಭಿಸಂಧಾಯ, ಭಗವದ್ ಅನುಗ್ರಹ ಬೇಕು ಅಂತ ಕೇಳಲೇಬೇಕು. ಬ್ರಹ್ಮಜ್ಞಾನ ಭಕ್ತಿಪೂರ್ವಕಂ ತದ್ವಿಷಯತ್ವೇನ ನಿಷ್ಠೆಯ. ಬ್ರಹ್ಮಜ್ಞಾನ ಭಕ್ತಿ ಅವನ್ನು ಹೊಂದಿಕ್ಕೆ ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಪ್ರಾಜ್ಞ ಜ್ಞಾನಭಕ್ತಿ. ಈ ಕಡೆಯಿಂದ ಜ್ಞಾನಭಕ್ತಿ, ಆ ಕಡೆ ಜ್ಞಾನಭಕ್ತಿ ವೈರಾಗ್ಯಗಳ ವೃದ್ಧಿ, ಎರಡಿದ್ರೆ ಸರಿ. ಇವತ್ತು ಕಾಳು ಹಾಕ್ತಾನೆ, ಕಾಳು ಬೆಳೀತಾನೆ, ಹೋಗ್ತಾನೆ. ಅವನು ಕಾಳು ಬೆಳಿಬೇಕಾದ್ರೆ ಏನಾಗಬೇಕು? ಫಸ್ಟಲ್ಲಿ ಸ್ವಲ್ಪ ಕಾಳು ಇರಬೇಕು, ಇದ್ರೆ ತಾನೇ ಬೆಳೀಲಿಕ್ಕೆ ಸಾಧ್ಯ. ಅದು ಭಕ್ತಿ ಬೆಳಿಬೇಕಾದ್ರೆ ಏನಾಗಬೇಕು? ಅದು ಫಸ್ಟು ಇರೋ ಸ್ವರೂಪದಲ್ಲಿ ಇರುತ್ತೆ ಭಕ್ತಿ, ಅದು ಜ್ಞಾನ ಸ್ವರೂಪದಲ್ಲಿ ಇರುತ್ತೆ. ಇವತ್ತು ಏನು ಇಲ್ಲದವನಿಗೆ ಬಿ ಎಸ್ ಸಿ ಓದ್ಬೇಕಾದ್ರೆ ಏನು ಫಸ್ಟ್? ಅವನು ಪಿ ಯು ಸಿ ಜ್ಞಾನ ಇರಬೇಕು, ಅವನಿಗೆ ಎಮ್ ಎಸ್ ಸಿ ಬಿ ಎಸ್ ಸಿ ಜ್ಞಾನ ಇರಬೇಕು. ಅದೇ ರೀತಿ ಮುಂದೆ ಹೋಗ್ತಾ ಹೋದಂತೆ ಹಿಂದಿನ ಜ್ಞಾನ ಸಪೋರ್ಟ್ ಮಾಡುತ್ತದೆ. ಅದಕ್ಕೆ ಸ್ವರೂಪದಲ್ಲಿ ಯಾರಿಗೆ ಯೋಗ್ಯತೆ ಇಲ್ಲ ಅವ್ರಿಗೆ ಎಂದೂ ಜ್ಞಾನ ಬರೋದೇ ಇಲ್ಲ. ಅದಕ್ಕೆ ಇದೇ ಇಲ್ಲ ಅವರಿಗೆ. ಎಷ್ಟು ಒಳ್ಳೆಯ ಸೈಟ್ ಆದರೂ ಕೂಡ, ಎಷ್ಟು ಒಳ್ಳೆಯ ಫಲವತ್ತಾದ ಭೂಮಿ ಆದರೂ ಕೂಡ ಅವನಲ್ಲಿ ಬೆಳೆಗೆ ಕಾಳೆ ಬೀಜನೇ ಇಲ್ಲ, ಅದೇನಿಲ್ಲ, ಬೆಳೆ ಬರೋದಿಲ್ಲ. ಅದು ಬೀಜ ಎಲ್ಲಿರಬೇಕದು? ಸ್ವರೂಪದಲ್ಲಿರಬೇಕು. ಅಂದರೆ ಯೋಗ್ಯತಾ ಅಂದರೆ ಅದೇ ಹೇಳಿದಲ್ಲ, ತ್ರಿವಿಧ ಪವತಿ ಶ್ರದ್ಧಾ ದೇಹಿನಾಂಸ ಸ್ವಭಾವಜ. ಯಾರಿಗೆ ವಿರುದ್ಧ ಶ್ರದ್ಧೆ ಇರ್ತದೆ ಅವರು ತಮಸ್ಸಿಗೆ ಹೋಗಿಬಿಡ್ತಾರೆ. ಯಾರಿಗೆ ಶ್ರದ್ಧೆ ಇಲ್ಲ ಅವರು ನಿತ್ಯ ಸಂಸಾರಿಗಳಾಗ್ತಾರೆ. ಶ್ರದ್ಧೆ ಎದ್ದು ಮಾಡಿದಾಗ ಅವರು ಮುಕ್ತಿಯೋಗ್ಯರಾಗ್ತಾರೆ. ಮೂರು ಭಾಗ ಮಾಡಿದರು. ಅದನ್ನು ಹೇಳೋದಕ್ಕೆ ಸತ್ತಾ ವಿಶೇಷ ಪ್ರಚರಣ ಪರಹ ಇತಿ ಜ್ಞಾಯತೆ ಇತಿ ಪ್ರತಿಪಾದಯಿತು ಬ್ರಹ್ಮ ಅಭಿಸಂಧಾಯ ಆದಿಪದೇನ ಜಪಾದಿಗ್ರಹಣಂ. ಇನ್ನು ತಪಸ್ಸು ಯಜ್ಞ ಅಂತ ಹೇಳಿದ ಜಪಾದಿಗಳನ್ನು ಸೇರಿಸ್ಕೋಬೇಕು ಅಂತ ಹೇಳಿದರು. ಬ್ರಹ್ಮಣೈಸ್ಸಹ ನಿಷ್ಠಯ ವೇದೋಕ್ತ ಪ್ರಕಾರೇಣ ಬ್ರಾಹ್ಮಣೈಸ್ಸಹ ಇತ್ಯಪಿ ಗ್ರಾಹ್ಯಂ. ಬ್ರಾಹ್ಮಣರ ಸಮೇತ ಅಂದರೆ ವೇದ ಬಲ್ಲವರ ಸಮೇತ ಆದಿಪದೇನ ಜಪಾದಿಗ್ರಹಣಂ ಷಷ್ಠಿ ತೃತೀಯಾರ್ಥೇ. ಷಷ್ಠಿ ಇದೆ ಯಜ್ಞದಾನ ತಪ ಆದಿಕೃತಾಂ ಅಂತಿದೆ. ಆದಿಕೃತಾಂ ಅಂದರೆ ಅಲ್ಲಿ ದ್ವಿತೀಯ ತೃತೀಯಾರ್ಥೇ ಮಾಡಬೇಕು. ತೃತೀಯಾರ್ಥೆ ಅಂದ್ರೇನು? ಯಜ್ಞದಾನ ತಪ ಆದಿ ಕೃತೇಭ್ಯ ಅಂತ ಅರ್ಥ. ಬಹುವಚನ ಮಾಡಿಕೊಂಡಾಗ ಕೃತೇಭ್ಯ. ಇನ್ನು ಮಾಡಿಕೊಂಡ್ರೆ ಮಾಡಿದಂಥ ಕೆಲಸಗಳಿಂದಾಗಿ ಅವನಿಗೆ ಬರೋ ಫಲ ಇಷ್ಟು. ಜಪಾದಿಗಳನ್ನು ಸೇರಿಸ್ಕೋಬೇಕು ಅಂತ ಅರ್ಥ. ಯಜ್ಞದಾನ ತಪಸ್ಸು ಅಂತ ಮೂರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಯಜ್ಞದಾನ ತಪಸ್ಸು ಅಂತೇಳಿ ಅದ್ರ ಜೊತೆ ಜಪ ಮೊದಲಾದವನ್ನು ಸೇರಿಸ್ಕೋಬೇಕು ಇದರಲ್ಲಿ ಅಂತ. ಅವು ಕೂಡ ಯಾವುದರಲ್ಲಿ ಸೇರುತ್ತೆ? ವಿಹಿತ ಕರ್ಮದಲ್ಲಿ ಸೇರೋದ್ರಿಂದ ಅವನ್ನು ಮಾಡಬೇಕು. ನಿಷ್ಠಯ ವೇದೋಕ್ತ ಪ್ರಕಾರೇಣ ಬ್ರಾಹ್ಮಣೈ ಸಹ ಇತ್ಯಪಿ ಗ್ರಾಹ್ಯಂ ಆದಿಪದೇನ ಜಪಾದಿ ಗ್ರಹಣಂ ಷಷ್ಠಿ ತೃತೀಯಾರ್ಥೇ. ನಾಮ ಸಾಮ್ಯಾತ್ ನಾಮ ಸಾಮ್ಯೇನ ಅವಗತಾತ್ ತತ್ ಪ್ರತಿಮಾತ್ವಾತ್. ಇವೆಲ್ಲ ಏನೋ ಪುರಾತನ ಪ್ರತಿಮೆಗಳಿದ್ದ ಹಾಗೆ, ಯಜ್ಞ ದಾನ ತಪಸ್ಸು ಮೊದಲಾದವುಗಳ ಪ್ರತಿಮೆಗಳು. ಘಟಾದೀನಾಮಪಿ ಬ್ರಹ್ಮ ಪ್ರತಿಮಾತ್ವ ಸಾಮ್ಯಾತ್ ಕೋ ವಿಶೇಷೋ ಯಜ್ಞಾದೇಹೇ ಇತ್ಯತ ಉಕ್ತಂ ಅತಿಪ್ರೀತೇರಿತಿ. ಪರಮಾತ್ಮರ ಸನ್ನಿಧಾನ ಪ್ರತಿಮೆಯಲ್ಲಿದೆ, ಘಟಪಟಾದಿಗಳಲ್ಲೂ ಇದೆ. ಅರೆ ಘಟಪಟಾದಿಗಳಿಗೆ ಪಂಚಾಮೃತ ಅವೆಲ್ಲ ಮಾಡೋದಿಲ್ಲ. ಪ್ರತಿಮೆ ಯಾತಕ ಸನ್ನಿಧಾನ ಜಾಸ್ತಿ ಇದೆ ಅಂತ. ಸನ್ನಿಧಾನ ಇಲ್ಲದವ್ರು ವಸ್ತು ಇರೋದೇ ಇಲ್ಲ. ದೇವರ ಹಿರದಲ್ಲಿ ಇದ್ದಿರಬೇಕು. ಸತ್ತಾದಿ ನಿಯಾಮಕ ದೇವರು, ಆದರೆ ಸತ್ತ ಅದ್ರಲ್ಲಿ ಏನಿದೆ, ಸತ್ತಾದಲ್ಲೇ ತಾರತಮ್ಯ ಇದೆ. ಇಲ್ಲಿ ವಿಶೇಷ ಸನ್ನಿಧಾನ ಇಟ್ಟಿರ್ತಾನೆ, ಅಲ್ಲಿ ಏನು ಬರುತ್ತಲ್ಲಿ ಪೂಜಾದಿಗಳು ವಿಶೇಷ ನಡೆಯುತ್ತೆ. ಅತಿಪ್ರೀತೇಹೆ ಅಂತ ಹೇಳಿದ್ರು, ಅತಿಪ್ರೀತಿ ಕಾರಣ ನಾಮಸಾಮ್ಯೇನ ಅವಗತ. ಅದಕ್ಕೆ ಪೂಜಾ ಸಾಧನ ದ್ರವ್ಯಗಳಲ್ಲೂ ಪರಮಾತ್ಮ ಇದ್ದಾನೆ, ಪೂಜಾ ಅಧಿಷ್ಠಾನದಲ್ಲಿದ್ದಾನೆ, ಪೂಜೆ ಮಾಡೋರೊಳಗೆ ಪರಮಾತ್ಮ ಇದ್ದಾನೆ, ಪ್ರತಿಮೆಗಳಲ್ಲಿದ್ದಾನೆ. ಇವೆಲ್ಲ ಎಲ್ಲಿ ಎಂಡಾಗು ಪ್ರತಿಮೆ ವಿಶೇಷ ಸನ್ನಿಧಾನವಾದ್ದರಿಂದ ಪೂಜಾದಿಗಳು ಪ್ರತಿಮೆಗೆ ಹೇಗೋ ಅದೇ ರೀತಿ ಯಜ್ಞಯಾಗ ಎಲ್ಲ ಕಡೆ ದೇವರಿದ್ದರೂ ಕೂಡ ಯಜ್ಞಾದಾನ ಕೆಲವು ವಿಶೇಷ ಕರ್ಮಗಳಲ್ಲಿ ಸನ್ನಿಧಾನ ವಿಶೇಷ ಅತಿ ಪ್ರೀತಿ ಇದೆ. ಅದು ಮಾಡಿದಾಗ ಏನಾಗುತ್ತೆ, ಪರಮಾತ್ಮನಿಗೆ ಅತ್ಯಂತ ಪ್ರೀತಿಯಾಗತ್ತೆ. ಬ್ರಹ್ಮಣ ಹೌದು ನಾಮಸಾಮ್ಯ ನೋಡಿದ ವಿಗ್ರಹ ತೋರಿಸ ಕೃಷ್ಣ ಅಂದ್ಬಿಟ್ಟ, ಮೆಟಲ್ ಅಷ್ಟೇ ಅದು, ಕೃಷ್ಣ ಅಲ್ಲ, ಗೊತ್ತಾಯ್ತಾ, ಕೃಷ್ಣನ ಚಿತ್ರದ ಸಾಮ್ಯ ಇದೆ. ಅದಕ್ಕೇನಂತಾರೆ ಅದನ್ನ ಕೃಷ್ಣ ಅಂತಾರೆ. ಅದೇ ರೀತಿಯೇ ಜಪತಪಾದಿಗಳೆಲ್ಲ ದೇವರಿಗೆ ಅಷ್ಟು ಪ್ರಿಯವಾದ್ದರಿಂದ ಅವುಗಳನ್ನ ಮಾಡಿದರೆ ಪ್ರೀತನಾಗ್ತಾನೆ. ಬ್ರಹ್ಮಣ ಯಜ್ಞಾದಿಷು ನಿಷ್ಪಾದಿತಂ ಪ್ರತಿಷ್ಠಾಪಿತಂ. ಪರಮಾತ್ಮನ ಡೈರೆಕ್ಟ್ ಅಪ್ರೋಚ್ ಮಾಡೋಕ್ಕಾಗಲ್ಲ, ಯಜ್ಞಾದಿಗಳ ಮೂಲಕನೇ ಅಪ್ರೋಚ್ ಮಾಡಬೇಕು. ಅತಃ ಏವಂ ಕ್ರಿಯಮಾಣಂ ಯಜ್ಞಾಧಿಕಂ ಸಾತ್ವಿಕಂ ಅನ್ಯದ್ ರಾಜಸಂ ತಾಮಸಂ ವಾ ಇತ್ತೇವಂ ಇತಿ ಕರ್ತವ್ಯತ ಪ್ರತಿಪಾದಿತ ಇತಿ ವಾಕ್ಯಶೇಷ. ಅತಃ ಆದ್ದರಿಂದ ಏವಂ ಕ್ರಿಯಮಾಣಂ ಯಜ್ಞಾಧಿಕಂ, ಈ ರೀತಿಯಾಗಿ ಮಾಡಲ್ಪಡ್ತಕ್ಕಂಥ ಯಜ್ಞ ಮೊದಲಾದವುಗಳನ್ನು ಏನಂತ ಕರೀತಾರೆ, ಸಾತ್ವಿಕಂ, ಸಾತ್ವಿಕ ಅಂತ ಕರೀತಾರೆ. ಅನ್ಯತ್ ಆ ಇಲ್ಲದೆ ಹೋದರೆ ರಾಜಸಂ ತಾಮಸಂ ವಾ, ಬರೀ ಇಲ್ಲ ರಾಜಸ, ವಿರುದ್ಧವಾಗಿದೆ ತಾಮಸ ಅಂತ ಅದಕ್ಕೆ ವಿಶೇಷ ಹೇಳಿದರು. ಇತ್ತೇವಂ ಇತಿ ಕರ್ತವ್ಯತ ಪ್ರತಿಪಾದಿತ ಇತಿ ವಾಕ್ಯಶೇಷ, ಇದೇ ಇದಕ್ಕೇನಿದು ಪ್ರತಿ ಇತಿ ಕರ್ತವ್ಯತ ಅಂದರೆ ಒಬ್ಬೇ ಒಂದು ಎಲ್ಲರೂ ಬರೆದ್ರು, ಕೆಲವು ಪಾಸ್ ಆದರೆ ಕೆಲವು ಫೇಲ್ ಆದರು, ಅದು ಸರಿಯಾಗಿ ಬರದ ಅಂತ ಹೇಗೆ, ಇತಿ ಕರ್ತವ್ಯತ ಸರಿಯಾಗಿ ಬರೆಯೋದು ಹೇಗೋ, ಈ ರೀತಿ ಅನುಸಂಧಾನ ಸರಿಯಾಗಿದ್ದವರಿಗೆ ಜ್ಞಾನಭಕ್ತಿಗಳ ಮೂಲಕ ಮೋಕ್ಷ ಸಿಗ್ತದೆ. ಅದಿಲ್ಲದೆ ಹೋದ್ರೆ ಏನಾಯ್ತು, ಸಿಗೋದಿಲ್ಲ. ಆಟಗಳಲ್ಲಿ ಹಾಗೇನೆ, ಎಲ್ಲ ಆಟ ಆಡ್ತಿರ್ತಾರೆ, ಒಬ್ಬನು ಸೋಲ್ತಾನೆ ಒಬ್ಬನು ಗೆಲ್ತಾನೆ, ಈಗ ಯಾತಕ್ಕೆ ಗೆಲ್ತಾನೆ ಅವನು, ಸರಿಯಾಗಿ ಆಡಿದ್ರೆ ಗೆಲ್ತಾನೆ, ಬರೀ ಆಡಿದ್ರೆ ಗೆಲ್ಲೋದಿಲ್ಲ, ಸರಿಯಾಗಿ ಆಡಿದರೆ ಗೆಲ್ತಾರೆ, ಅದು ಎಲಿಮಿನೇಟ್ ಮಾಡ್ತಾ ಹೋಗ್ತಾರೆ ಮೇಲೆ. ಅದೇ ರೀತಿಯೇ ಇವತ್ತು ಜ್ಞಾನಭಕ್ತಿ ವೈರಾಗ್ಯಗಳಲ್ಲಿ ಯಾರಿಗೆ ಅನುಸಂಧಾನ ಇರ್ತದೋ ಅವರು ಯಶಸ್ವಿ ಆಗ್ತಾರೆ, ಉಳಿದವರು ಆಗೋದಿಲ್ಲ. ಇತ್ತೇವ ಮಿತಿ ಕರ್ತವ್ಯತ ಪ್ರತಿಪಾದಿತ ಇತಿ ವಾಕ್ಯಶೇಷ. ಅತ್ರ ಹಿ ಓಂ ತತ್ ಸತ್ ಇತ್ಯನೇನ ಬ್ರಹ್ಮಣೋ ಜನ್ನಾಮತ್ರಯಂ ತತ್ ಯಜ್ಞಾದೇರಪಿ ವಾಚಕಮಿತಿ ಪ್ರತಿಪಾದಿತ. ಓಂ ಅಂದರೆ ದೇವ್ರ ಹೆಸರು, ತತ್ ಅಂದರೆ ದೇವ್ರ ಹೆಸರು, ಸತ್ ಅಂದರೆ ದೇವ್ರ ಹೆಸರು. ಯಜ್ಞಾದಿಗಳಿಗೂ ಹೆಸರಿದೆ, ಯಾಕೆ ದೇವರಿಗೆ ಅತ್ಯಂತ ಪ್ರಿಯವಾದ್ದರಿಂದ ಹೆಸರು ಅವುಗಳಿಗೂ ಇದೆ ಅಂತ ಅರ್ಥ. ತೇನ ಯಜ್ಞಾದೇಹೇ ಬ್ರಹ್ಮ ಪ್ರತಿಮಾತ್ವಂ ಸೂಚಿತಂ. ಈಗ ಯಜ್ಞಾದಿಗಳ ಪರಮಾತ್ಮನ ಪ್ರತಿಮೆಗಳಿದ್ದ ಹಾಗೆ, ವೆರಿ ಇಂಪಾರ್ಟೆಂಟ್ ಅದು. ಆಚಾರ್ಯ ಗ್ರಂಥಗಳನ್ನು ಅವ್ರ ಪ್ರತಿಮೆ, ಅವರ ಪ್ರತಿಕೃತಿ ಅಂತ ಹ್ಯಾಕ್ ಕರೆದ್ರ ಹಾಗೆ, ಪರಮಾತ್ಮ ಪ್ರಿಯವಾದ ಯಜ್ಞಾದಿ ಕಾರ್ಯಗಳೆಲ್ಲ ಅವನ ಪ್ರತಿಮೆ ಇದ್ದಾಗಾದ್ದರಿಂದ ಅವುಗಳನ್ನು ಮಾಡೋದು ದೇವರಿಗೆ ಅತ್ಯಂತ ಪ್ರಿಯವಾದ ಕೆಲಸ. ಬ್ರಾಹ್ಮಣಾಹ ಎಷ್ಟು ಸತ್ತು ಫೋಟೋ ಕೊಟ್ಟಿರ್ತಾರೆ ನೋಡಿದಾಗೆಲ್ಲ ಅವ್ರಿಗೆ ಜ್ಞಾಪಕ ಆಗುತ್ತೆ, ಕೆಲವು ಸತ್ತು ಯಾವುದೋ ಒಂದು ಮೊಮೆಂಟೋ ಕೊಟ್ಟಿರ್ತಾರೆ ನೋಡಿದಾಗೆಲ್ಲ ಜ್ಞಾಪಕ ಆಗುತ್ತೆ. ಪ್ರತಿಮೆಯ ಉದ್ದೇಶ ಏನು, ನೆನಪು ಮಾಡ್ಕೊಳ್ಳೋದು. ಸೊ ಇದು ಪ್ರತಿಮೆದಾಗಾಯ್ತಾಗ, ಗೊತ್ತಾಯ್ತಾ, ಯಾವುದೋ ವಸ್ತ್ರ ಕೊಡ ಅದನ್ನ ನೋಡಿ ಜ್ಞಾಪಕ ಮಾಡ್ಕೊತಾ. ಪ್ರತಿ ತಮ್ಮ ಫೋಟೋ ಕೊಡೋದು ಎಷ್ಟು ಇರ್ತದೆ ಇವೆಲ್ಲ ಕೂಡ ಏನಿದ್ದಾಗ ಲೆಕ್ಕ, ಅವ್ರ ಪ್ರತಿಮೆ ಅವ್ರ ಜ್ಞಾಪಕ ಯಾವುದೋ ತಿಳಿಸ್ಕೊಡ್ತು. ಪ್ರತಿಮಾ, ಪ್ರತಿಮಾ ಅಂದ್ರೆ ಏನು, ಅದು ಜ್ಞಾನ ತಂದುಕೊಡುತ್ತೆ ಅಂತ ಅರ್ಥ. ಆದ್ದರಿಂದ ಯಜ್ಞದಾನಾದಿಗಳೆಲ್ಲ ಬೇಸಿಕಲಿ ಏನವು, ವಿಷ್ಣು ಸರ್ವೋತ್ತಮತ್ವದಲ್ಲಿ ಎಂಡಾಗ್ತಕ್ಕಂಥವ್ರು. ಇವತ್ತು ಅವೆಷ್ಟವ್ರು ಯಜ್ಞಯಾಗ ಮಾಡ್ತಾನೆ ಏನರ್ಥ, ಅಲ್ಲೇ ಅಲ್ಲ ಅಂತ ಅರ್ಥ. ಆಭಾಸ ಅವೆಲ್ಲ ಕೂಡ, ಅವನ ಯಾವನು ಎಲಿಜಿಬಿಲಿಟಿನೇ ಇಲ್ಲ, ಅವನು ಪರೀಕ್ಷೆ ನಾಳೆ ಪರೀಕ್ಷೆ ಇದೆ, ಅವನು ಮೆಡಿಕಲ್ ಸ್ಟೂಡೆಂಟು, ಯಾವುದು ಕಾದಂಬರಿ ಓದ್ತಾ ಕೂತಿದ್ದಾನೆ, ಪಾಸ್ ಆಗ್ತಾನೆ ಅವನು, ಓದಿರಬಹುದು ಏನಲ್ಲ, ಅದು ಸಂಬಂಧಪಟ್ಟ ಓದಲ್ಲದು. ಅದೇ ರೀತಿಯೇ ಆ ಸಂಬಂಧಪಟ್ಟ ಕೋರ್ಸ್ ಮಾಡಿದರೆ ಮಾ ಪುಸ್ತಕ ಓದಿದರೆ ಮಾತ್ರ ಜ್ಞಾನ ಹೇಗೆ ಬರುತ್ತೋ, ಈ ಯಜ್ಞದಾನಾದಿ ವೇಷ್ಟೋ ಆದಾಗ ಮಾತ್ರ ಸಾರ್ಥಕ, ಅವೇಷ್ಟೋ ಆದರೆ ವೇಷ್ಟು. ಇವತ್ತು ಎಷ್ಟೋ ಸರ್ ಮಾಡೋ ಯಜ್ಞಗಳೆಲ್ಲ 190 ಪಾಲು ವೇಷ್ಟು, ಅವೇಷ್ಟವರೇ ಮಾಡೋದು ಏನೋ ಕಾರ್ಯಗಳು, ಅದು ದೇವರಿಗೆ ಪ್ರಿಯ ಆದ್ದರಿಂದಾಗಿನೇ ಅವನೇನಂತ ಕರೀತಾರೆ, ಪ್ರತಿಭೆಗಳು ಅಂತ ಕರಿ. ಕಾರ್ಯ ಅಂದ್ರೆ ಕ್ರಿಯೆ, ಕಾರ್ಯ ಅನ್ಬಾರ್ದು, ಕ್ರಿಯೆ, ಕ್ರಿಯೆಯಿಂದ ಬರೋದು ಕಾರ್ಯ, ಅರ್ಥ ಆಯ್ತಾ. ಬಸ್ ಎಂಬುದು ಸಾಧನ, ಊರು ಮುಟ್ಟಿದ ಅದು ಸಿದ್ಧಿ, ಅದು ಕಾರ್ಯ ಅದು. ಸೊ ಇವೆಲ್ಲ ಕ್ರಿಯೆಗಳು, ಈ ಕ್ರಿಯೆಗಳಿಗೂ ದೇವರ ಹೆಸರು ಯಾತಕ್ಕೆ ಇಟ್ಟಿದ್ದಾರೆ ಅಂದರೆ, ಯಜ್ಞ ಅಂದರೆ ದೇವರ ಹೆಸರು, ಯಜ್ಞೋ ಯಜ್ಞ ಪ್ರತಿ ಯಜ್ಞ ವಿಷ್ಣು ಅಂತ ಬಂದಿದೆ, ಯಜ್ಞ ಅಂತ ಯಜ್ಞಕ್ಕೂ ಹೆಸರು. ಸೊ ದೇವರಲ್ಲಿ ಯಜ್ಞಕ್ಕೆ ಅತ್ಯಂತ ವಿಶೇಷ ಸನ್ನಿಧಾನ ಇಟ್ಟು ಪ್ರೀತಿ ಇಟ್ಟಿರೋದ್ರಿಂದ ಅದಕ್ಕೆ ಯಜ್ಞ ಅಂತ ಹೆಸರು ಬಂದಿದೆ. ಅದೇ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಎಲ್ಲ ಕರೆದಿದ್ದಾರೆ ಈಗಾಗಲೇ, ಅಲ್ಲಿರೋ ಎಲ್ಲ ಪದಾರ್ಥಕ್ಕೂ ಬ್ರಹ್ಮ ಬ್ರಹ್ಮ ಅಂತ ಕರಿತಾ ಹೊರಟುಬಿಟ್ರು. ಯಾಕೆ, ಎಲ್ಲ ಕನೆಕ್ಟೆಡ್ ಟು ಗಾಡ್ ಅಂತ ಭಾರತದಲ್ಲಿ, ಗೊತ್ತಾಯ್ತಾ, ಆ ಅರ್ಥದಲ್ಲಿ ಇರೋದ್ರಿಂದ ಅತಿ ಪ್ರೀತಿಕರವಾದಕ್ಕೆ ಹೆಚ್ಚು ಗಮನ ಕೊಡ್ತಾರೆ. ಎಲ್ಲದಕ್ಕೆಲ್ಲ ವಸ್ತುವಲ್ಲಿ ಎಲ್ಲ ಪದಾರ್ಥ ಒಂದೇನೆ, ಅದು ವಿಶೇಷವಾಗಿ ಏನ್ಮಾಡ್ತಾನೆ, ಹಣಕಾಸು ಮೊದಲಾದವುಗಳ ಬಗ್ಗೆ ವಿಶೇಷ ಗಮನ ಕೊಡ್ತಾನೆ. ಉಳಿದ ವಸ್ತು ಅವನದಾದರೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಕಡಿಮೆ ಇರುತ್ತೆ. ಅಕಸ್ಮಾತ್ ಹೋದರೂ ಅಷ್ಟು ಲಾಸ್ ಇಲ್ಲ. ಇದು ಭಾರಿ ಗಮನ ಕೊಡ್ತಾರೆ. ಎಲ್ಲ ವಸ್ತುವಿನಲ್ಲಿ ಸ್ವಾಮ್ಯ ಇದ್ದರೂ ಕೂಡ ಅದರಲ್ಲಿ ವಿಶೇಷ ಸನ್ನಿಧಾನದ ಮೇಲೆ ಅದರ ಪ್ರೀತಿ ಹೆಚ್ಚಾಗ ಹಾಗೆ ಎಲ್ಲ ಕ್ರಿಯೆಗಳು ದೇವ್ರ ಪೂಜನೆ, ಸರ್ವ ಕೆಲಸವು ಪುಣ್ಯ ಕೆಲಸವು. ಆದರೆ ಅದು ವಿಶೇಷ ಅನುಸಂಧಾನ ಇದ್ದಷ್ಟು ಕೂಡ ಏನಾಗುತ್ತದೋ ದೇವ್ರಿಗೆ ಅತ್ಯಂತ ಪ್ರಿಯ ಆಗ್ತಕ್ಕಂಥ ಕೆಲಸ. ಸೂಚ ಇತ್ತು ಮತ್ತು ಉಪ್ಪು ಬಡಿಸೋರು ಎಲ್ಲರೂ ಪ್ರಿಯನೇ, ಉಪ್ಪು ಹಾಕೊಂಡು ಪ್ರಿಯನೇ, ಸ್ವೀಟ್ ಹಾಕೊಂಡು ಪ್ರಿಯನೇ. ಯಾರು ಜಾಸ್ತಿ ಅದರಲ್ಲಿ ಸ್ವೀಟ್ ಹಾಕೊಂಡು ಹುಡುಕ್ತಾ ಕೂತಾರೆ, ಉಪ್ಪು ಹಾಕೊಂಡು ಬಂದರೆ ಆ ಕಡೆ ನೋಡ್ಕೊತ ಹಾಕೋಗುತ್ತಾರೆ. ಇವ್ನು ಬಂದಾಗ ಅವ್ರು ಭಾರಿ ಗಮನ ಕೊಟ್ಟು ನೋಡ್ತಾರೆ. ಯಾತಕ್ಕೆ ಅಂದರೆ ಇದು ಪ್ರಿಯ ಇದೆ, ಅದನ್ನು ಯಾರು ಬೇಕಾದ್ರೆ ಹಾಕ್ತಾರೆ, ಮನೆ ತಾನು ಬೇಕಾದ್ರೆ ಒಯ್ಕೋಬೋದು. ಇದು ಆದರೆ ಹಾಗಲ್ಲ, ಅದರಲ್ಲಿ ತಾರತಮ್ಯ ಹೇಗಿದೆಯೋ ಆ ಥರ ಎಲ್ಲ ವಸ್ತುಗಳು ಈಟಬಲ್ಸ್ ಆಗಲ್ಲ, ಇದು ಬೇರೆ ಏನಲ್ಲ, ಅದರಲ್ಲೂ ತಾರತಮ್ಯ ಹೇಗಿದೆಯೋ ಸಾಧನದಲ್ಲೂ ತಾರತಮ್ಯ ಇದೆ. ಯಜ್ಞ, ದಾನ, ತಪಸ್ಸು, ಜಪ ಮೊದಲಾದವುಗಳಲ್ಲಿ ದೇವರು ವಿಶೇಷ ಅವನ ಪ್ರತಿಮೆ ಅಂತ ಕರೀತಾರೆ. ಭಾಳ ಇಂಟ್ರೆಸ್ಟಿಂಗ್, ಪ್ರತಿಮೆ ಅಂತ ಕರೀತಾರೆ. ಆದ್ದರಿಂದ ಅವುಗಳನ್ನು ಅವಹೇಳನ ಮಾಡಬಾರದು. ಅವುಗಳ ಯಜ್ಞದ ಒಂದು ವಸ್ತು ಇರುತ್ತೆ, ಅದನ್ನು ಮೈಲಿಗೆ ಮಾಡಿದರೆ ಪಾಪ ಬಂದಾಗಲೆಕ್ಕ. ಅಥವಾ ಯಜ್ಞದ ಸುಕ್ಕನ್ನು ತುಳಿದು ಬಿಟ್ಟರೆ ಅದನ್ನ ಎಡಗೈಲು ಕೆಲವರು ಎಡಗೈಲು ಹುಟ್ಟಬಾರ್ದು, ಅಷ್ಟು ಶ್ರೇಷ್ಠ ಅವು. ಸನ್ನಿಧಾನ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ, ಇದು ಹಾಗೇನೆ. ಇದು ಬಿಟ್ಟವರು ಅತಿ ಮುಖ್ಯವಾದನ ಬಿಟ್ಟಾಗಲೆಕ್ಕ. ಅವರಿಗೆ ಎಲಿಜಿಬಿಲಿಟಿನೇ ಇಲ್ಲ ಅವರಿಗೆ. ದೈತ್ಯರಿಗೆ ಹೋಗುತ್ತೆ ಅಂದರೆ ದೈತ್ಯ ಶಕ್ತಿಗಳಿಗೆ ಸ್ಟ್ರಾಂಗ್ ಆಗಿಬಿಟ್ಟು ಇನ್ನೂ ವೇಸ್ಟ್ ಆಗುತ್ತೆ. ಗುಂಡಾಗಳಿಗೆ ಫೀಡ್ ಮಾಡಿ ಏನಾಗ್ತಾನೋ ಅವನು ಸ್ಟ್ರಾಂಗ್ ಆಗ್ತಾ ಬರ್ತಾನೆ. ಅವ್ರು ಅಯೋಗ್ಯರಿಗೆ ಕೊಟ್ಟಷ್ಟು ಇವತ್ತು ಹಾವಿನ ಬೆಳೆಸಿದ್ರೆ ಏನಾಗುತ್ತದೆ, ಹೆಚ್ಚು ವಿಷ ಬೆಳೆದು ಇನ್ನೂ ಡೇಂಜರಸ್ ಆಗುತ್ತೆ. ಆ ಥರ ಹೇಳಿದ್ರೆ ಸಬ್ರಿ ಸ್ಟಾರ್ ಅಲ್ಲ ಅವರು, ರಿಜಿಸ್ಟ್ರೇಷನ್ ಮಾಡಿದ್ರೆ ಏನಾಗುತ್ತದೆ, ಇನ್ವ್ಯಾಲಿಡ್ ಗೊತ್ತಾಯ್ತಾ. ಅವನು ಕರಪ್ಟ್ ಸಬ್ರಿಜಿಸ್ಟಾರೇ ಇರಬಹುದು, ಡಿಸ್ಮಿಸ್ ಆಗೋವರೆಗೂ ಸಬ್ರಿಜಿಸ್ಟಾರೇ. ಅವನು ಸೈನ್ ಮಾಡಿದ್ರೆ ಬೆಲೆ ಇದೆ ಅದಕ್ಕೆ, ಅರ್ಥ ಆಯ್ತಾ. ಅದು ಬೋಧವನು ಎಷ್ಟು ಟಾಪ್ ಅನ್ನು ಎ ಎಸ್ ಆಫೀಸರ್ ಯಾರ್ಕೊಂಡು ಮಾಡಿಸ್ಬಿಟ್ಟು ಆಗೋದಿಲ್ಲ ಅದು. ಮತ್ತೆ ಸಬ್ರಿಜಿಸ್ಟಾರ್ ಆ್ಯಕ್ಚುಲಿ ಎ ಎಸ್ ಆಫೀಸರ್ ಭಾರಿ ಕಡಿಮೆ ಅವನು. ರಿಜಿಸ್ಟ್ರೇಷನ್ ಯಾರು ಮಾಡಬೇಕು, ಅವನು ಮಾಡಿದ್ರೆ ಉಪಯೋಗ ಇಲ್ಲ, ಅರ್ಥ ಆಯ್ತು. ಪ್ರೈವೇಟ್ ಮಾಡಿದ್ರೆ ಉಪಯೋಗ ಇಲ್ಲ, ಹೋಗ್ಲಿ. ಪ್ರೈವೇಟ್ ಸೈನ್ ಮಾಡಿದ್ರೆ ಡಾಕ್ಯುಮೆಂಟ್ ಆಗೋದಿಲ್ಲ ಅದು. ಅದು ಎಸ್ ಎಲ್ ಡಿ ಡಿ ಯಾರು ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ನ ಇವನೇ ಮಾಡಬೇಕು. ಅದಕ್ಕೆ ದೇವರಾಗಿ ಫಿಕ್ಸ್ ಮಾಡಿಬಿಡ್ತಾನೆ ಪ್ರತಿಯೊಂದು ಕೂಡ. ಆ ರೀತಿ ಮಾಡಿದರೆ ಸಂಧ್ಯಾವಂದಿ ಪ್ರತಿನಿಧಿ ಇಲ್ಲ, ಸಂಧ್ಯಾವಂದಿ ಅಶ್ವಮೇಧ ಯಾಗ ಅಲ್ಲ, ಸ್ಟಿಲ್ ಅಶ್ವಮೇಧ ಯಾಗಕ್ಕಿಂತ ಶ್ರೇಷ್ಠ. ಯಾತಕ್ಕೆ ಅದನ್ನು ಮಾಡಿದರೆ ಅಶ್ವಮೇಧ ಯಾಗ ಬಾಳೆ ಕೆಟ್ಟರೆ ಸಿಗೋತೀವಿ. ಅದರ ತಾರತಮ್ಯ ಹೇಗಾಗಿದೆ ಅಂದರೆ ಅವರವರೇ ಮಾಡಬೇಕು ಅನ್ನೋದಕ್ಕೆ ನಿಯಮ. ಸ್ವಧರ್ಮೇ ನಿಧರ್ಮ ಶ್ರೇಯ, ಅವರು ತಮ್ಮ ಕೆಲಸ ತಾನು ಮಾಡಿ ಅದಕ್ಕಿರೋ ಬೆಲೆ ಉಳಿದಕ್ಕೆ ಇರೋದಿಲ್ಲ. ಅದು ಅವರೇ ಸರ್ಕಾರ, ಅದು ಆ್ಯಕ್ಚುಲಿ ಸರ್ಕಾರದ ಪ್ರೈಬ್ರಿಷ್ಗೆ ದೊಡ್ಡವನಲ್ಲ ಅವನು, ಬಟ್ ವ್ಯವಸ್ಥೆ ಮಾಡಿರೋದು ಅವರು. ಅವ್ರ ವ್ಯವಸ್ಥೆ ಅವರೇ ಫಾಲೋ ಮಾಡಿದ್ರೆ ಇನ್ಯಾರು ಫಾಲೋ ಮಾಡಬೇಕಾಗಿದ್ರೆ, ಅವರೇ ಮಾಡಬೇಕಾದ. ಅದಕ್ಕೆ ಸ್ವಧರ್ಮ ಅನ್ನೋ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆಗುತ್ತೆ. ಯಾರ್ಯಾರು ಯಾವುದೇ ಕೆಲಸ ಮಾಡಿಬಿಟ್ರೆ ಅದು ಬೆಲೆ ಬರೋದಿಲ್ಲ. ಇತ್ಯನೇನ ತಚ್ಛಬ್ದೋ ಯಜ್ಞಾದೌ ಇತ್ಯಾದಿನ ಓಂಕಾರಂ ಬ್ರಹ್ಮಣಿ ಯಜ್ಞಾದೌ ಚ ವ್ಯುತ್ಪಾದ್ಯ ತದ್ದು ತದುಚ್ಚಾರಣ ಆಚಾರ ಉಕ್ತ. ಅದಕ್ಕೆ ಜ್ಞಾನಿಗಳೆಲ್ಲ ಏನು ಮಾಡ್ತಾರೆ, ಯಜ್ಞವನ್ನು ಹೋಮಂದ್ಬಿಡ್ತಾರೆ, ದಾನನೂ ಹೋಮಂದ್ಬಿಡ್ತಾರೆ, ಸನ್ನಿಧಾನ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಮಾತಾಡ್ತಾರೆ ಅಂತ ಅರ್ಥ. ತೇನ ಅರ್ಥಸ್ಮರಣ ಪೂರ್ವಕಂ, ಅದರಿಂದ ಏನಾಗುತ್ತೆ, ಸ್ಮರಣೆ ಬರಲಿಕ್ಕೆ ಶುರುವಾಗುತ್ತೆ. ಓಂಕಾರ ಸ್ಮರಣೆ ಹೇಳ್ತಾ ದೇವರ ಸ್ಮರಣೆ ಜಾಸ್ತಿ ಬರುತ್ತೆ. ಅದಕ್ಕೆ ಫುಲ್ ಆಫ್ ಮೀನಿಂಗ್ ಅದು ಇದಾಗಿಬಿಟ್ಟಿದೆ. ಅದು ಕೆಲವನ್ನ ಸಾಮಾನ್ಯ, ಕೆಲವು ವಿಶೇಷ ಬರುತ್ತೆ. ಅದಕ್ಕೆ ಓಂಕಾರ, ಓಂ, ತತ್, ಸತ್ ಇವೆಲ್ಲ ದೇವರಿಗೆ ಅತ್ಯಂತ ಪ್ರಿಯವಾದ ಹೆಸರುಗಳಾದ್ದರಿಂದ ಅವುಗಳ ಉಚ್ಚಾರಣೆ ಮಾಡ್ತಾನೆ ವೇದೋಕ್ತವಾದ ಕಾರ್ಯಗಳನ್ನು ಮಾಡಬೇಕು ಅಂತ ಅರ್ಥ. ವೇದೋಕ್ತ ಪ್ರಕಾರೇಣ ಬ್ರಾಹ್ಮಣೈ ಸಹ ಯಜ್ಞಾಧಿಕಂ ಕಾರ್ಯಮಿತಿ ಸೂಚಿತಂ. ಬ್ರಾಹ್ಮಣರಿಗೆ ಯಾತಕ್ಕೆ ಮಹತ್ವ ಅಂದರೆ ಓಂಕಾರ ಉಚ್ಚಾರಣೆ ಮಾಡೋ ಅಧಿಕಾರ ಅವರಿಗಿದೆ, ವಿಶೇಷ ಅಧಿಕಾರ ಇದೆ. ಯತಿಗಳಿಗೆ ಇನ್ನೂ ವಿಶೇಷ ಅಧಿಕಾರ, ಪ್ರಣವಾಧಿಕಾರಿಯೇ ಯತಿರಸ್ಯ ಸೂಚಿತ ಹೇಳಿದಾರಲ್ಲ ಹಾಗೆ. ಅದು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಸಹ ಅದು ಅದು ಯಾವ ಕರ್ಮ ಜಾಸ್ತಿ ಆಗುತ್ತೋ ಆ ಕರ್ಮ ಮಾಡಿಸ್ತಕ್ಕ ಅರ್ಹತೆ ಇರೋರು ಮಾಡಿಸ್ಬೇಕು. ಬೇರೆಯವ್ರು ಮಾಡಿಸಿದ್ರೆ ಮಹತ್ವ ಇರೋದಿಲ್ಲ. ಆದ್ದರಿಂದ ವೇದೋಚ್ಚಾರಣೆ, ಅದು ಓಂಕಾರೋಚ್ಚಾರಣೆ ಬ್ರಾಹ್ಮಣರಿಗೆ ವಿಶೇಷವಾದ ಸಿದ್ಧಿ. ಆದ್ದರಿಂದ ಅವ್ರ ಮೂಲಕನೇ ಮಾಡಬೇಕು ಅಂತ ಅರ್ಥ. ತತ್ತಿತ್ಯನೇನ ತಚ್ಛಬ್ದು, ಒಬ್ಬ್ರಾಹ್ಮಣನಲ್ಲಿ ಯಜ್ಞ ಮಾಡ್ತಿದ್ದಾರೆ, ಅರ್ಥನೇ ಇಲ್ಲ ಅದಕ್ಕೆ. ಬ್ರಾಹ್ಮಣನೇ ಇಲ್ಲ ಅಲ್ಲಿ, ಯಜ್ಞ ಏನು ಮಾಡ್ತಾನಲ್ಲಿ, ಮತ್ತೆ ವೇದ ಮಂತ್ರಗಳೇ ಇಲ್ಲ, ಯಜ್ಞನೇ ಇಲ್ಲ, ವೇದ ಮಂತ್ರಗಳಿಲ್ಲ, ಬ್ರಾಹ್ಮಣ ಇಲ್ಲ, ಮತ್ತೆ ಯಜ್ಞನೂ ಅಲ್ಲ ಈ ಮಧ್ಯೆ. ಅದಕ್ಕೆ ಬ್ರಾಹ್ಮಣ, ಯಜ್ಞ, ವೇದ ಮಂತ್ರಗಳು ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಅವಕ್ಕೆ ಯಜ್ಞ ಅಂತ ಹೆಸರು ಬರಬೇಕಾದ್ರೆ ಆಗಬೇಕು. ಹೌದು, ಡೈರೆಕ್ಟ್ ಓಂಕಾರ ಬುಳ್ಳವರು ಡೈರೆಕ್ಟ್ ಓಂಕಾರ ಹೇಳಿದ್ರು ಗೃಹಸ್ಥರಲ್ಲ. ಓಂ ನಮ್ಮವ್ ನಾನು ಆದಿ ಲಿಂಕ್ ಮಾಡಬೇಕೆ ಹೊರತು ಬರೀ ಓಂಕಾರ ಹೇಳಾಗಿಲ್ಲ. ಇವರು ಯತಿಗಳಾದ್ರೆ ಬರೀ ಓಂಕಾರ ಹೇಳ್ಬೋದು, ಅದು ವಿಶೇಷ. ಇನ್ನೂ ಕೆಲವು ಪಕ್ಷ ಇದೆ ಅದರಲ್ಲಿ, ಗೃಹಸ್ಥರು ಹತ್ತು ಮಾತ್ರ ಹೇಳ್ಬೋದು ಅಂತ ಒಂದು ನಿಯಮ ಉಂಟು. ಅಷ್ಟಮಹಾಂತರ ಮಾಡೋಕ್ರೆ ಓಂಕಾರ ಒಂದು ಮಹಾಮಂತ್ರ, ಆ ಮಂತ್ರ ಮಿಸ್ ಆಗಬಾರದು. ಅದಕ್ಕಾಗಿ ಹತ್ತು ಮಾತ್ರ ಹೇಳ್ಬೋದು ಅಂತ ನಿಯಮ ಇದೆ. ಉಳಿದು 108 ಹೇಳಬೇಕು. ಕೆಲವರು 10 ಇಲ್ಲ 1 ಮಾಡಬಾರ್ದು, ಯತಿಗಳಿಗೆ ಮಾತ್ರ ಮೀಸಲು ಅಂತ ಇನ್ನೊಂದು ವಾದ ಇದೆ. ಎರಡು ಪಕ್ಷ ಇದೆ. ಅದು ಓಂಕಾರ ಪ್ರತ್ಯೇಕ ತಗೋಬಾರ್ದು ಓಂಕಾರ. ಅದಕ್ಕೆ ಯತಿಗಳಿಗೆ ಮಂತ್ರ ಹೇಳ್ಕೊಳ್ಳೋದು ಏನು ಹೇಳ್ಕೊಡ್ತಾರೆ, ಮಂತ್ರ ಹೇಳ್ಕೊಟ್ರು ಅಂದರೆ ಓಂಕಾರ ಹೇಳ್ಕೊಡ್ತಾರೆ, ಅದು ಸ್ಪೆಷಲ್. ಅದು ಪ್ರಣವಾಧಿಕಾರಿ ಅತ್ತೆ ಅದಕ್ಕೆ ಹೇಳಿದ್ದಾಗ ಆಚಾರ್ಯ ಹೇಳಿದ ಓಂಕಾರ ಹೇಳ್ಕೊಟ್ರು ಅಂತ ಹೇಳ್ತಾರೆ. ತ್ರಿಮಾತ್ರ ಪೂರ್ವಂ ಅನಂತ ಮಾತ್ರ ಅಂತ ಉದಾಹರ ಅಂತ ಹೇಳ್ತೇಳ್ಬೇಕಾದ್ರೆ ಓಂಕಾರ ದಹಿಕಾರ ಅನ್ನೋದು ಅವರಿಗೆ, ಬೇರೆಯವರಿಗಿಲ್ಲ. ಕೆಲವು ಬ್ಯಾಡ್ಜಸ್ ಇರುತ್ತೆ, ಎಲ್ಲರೂ ಹಾಕೊಳ್ಳೋಗಿಲ್ಲ. ಯಾರು ಹಾಕೋಬೇಕಾದ್ರೆ ಆಯಾ ಗ್ರೇಡ್ ನೋಡಿ ಮಾತ್ರ ಬೇರೆಯವ್ರು ಹಾಕೊಳ್ಳೋಗಿಲ್ಲ. ಸೊ ಓಂಕಾರ ಉಚ್ಚಾರಣೆ ಬರೀ ಮಾಡೋದ ಅರ್ಹತೆ ಅವರಿಗಿದೆ ಅಂತ ಹೇಳಿದ್ರು. ಓಂ ತೇನ ಫಲ ಎಲ್ಲ ಆಪ್ಷನ್ ಇದ್ದಾಗ ಆಗ ತಮ್ಮ ಸಂಪ್ರದಾಯ ಪ್ರಕಾರ ಹಾಗೆ ಮಾಡ್ಬೋದು. ಚಿತ್ರ ಎರಡು ಇರ್ತಾರೆ, ಮೂರು ಇರ್ತಾರೆ, ನಾಲ್ಕು ಇರ್ತಾರೆ, ಇದೆಲ್ಲ ಆ ಟೈಪ್. ಅದು ಯಾವ್ದು ಹೇಳ ನಾವು ಅಂತ ಕೇಳಾಗಿಲ್ಲ. ಪರಂಪರೆ ಹಾಗೆ ಬಂದಿರುತ್ತೋ ಫಾಲೋ ಮಾಡಿದ್ರೆ ಆಯ್ತು ಅಷ್ಟೇ, ಅದು ವಿರೋಧ ಅಲ್ಲ. ಪರಂಪರೆ ತಕ್ಕಂತೆ ಮಾಡೋ ಕ್ರಮ ಅದು. ದೇವರ ಹೆಸರು ಹೌದು ಹೌದು ಅಲ್ಲ. ಓಂಕಾರಕ್ಕೆ ವಿಶೇಷ, ಓಂಕಾರಕ್ಕೆ ನಾಮವಾಗಿದ್ರು ಕೂಡ ಓಂಕಾರ ಯಾವಾಗ ಹೇಳಾಗಿಲ್ಲ. ಅದಕ್ಕೇನು ಹೇಳಿದ್ರು, ಸಚ್ಚಿದಾನಂದ ಆತ್ಮ ಹೇಳಿಬಿಟ್ರೆ ಅಷ್ಟೇ, ಓಂಕಾರ ಹೇಳಿಲ್ಲ. ಸಚ್ಚಿದ ಓಂಕಾರ ಯತಿಗಳು ಕೂಡ ಯಾವ ಜಪಾದಿಗಳ ಕಾಲಕ್ಕೆ ಹೇಳಬೇಕು ಹೊರತು ಬರೀ ಓಂಕಾರ ಉಚ್ಚಾರಣೆ ಎಲ್ಲ ಕಾಲಕ್ಕೂ ಮಾಡಾಗಿಲ್ಲ. ಹಾಗೆ ವೇದಗಳಲ್ಲಿ ವೇದಗಳೇ ಮಡಿಯಲ್ಲಿ ಹೇಳಬೇಕು. ಓಂಕಾರ ಹೈಯೆಸ್ಟ್, ಆದ್ದರಿಂದ ಅದಕ್ಕೆ ವಿಶೇಷವಾದ ಅಧಿಕಾರ ಬೇಕು. ನಾಮೋಚ್ಚಾರಣೆಯಲ್ಲೂ ಕೂಡ ಸಾಮಾನ್ಯ ನಾಮೋಚ್ಚಾರಣೆಗೆ ದೋಷ ಇಲ್ಲ. ಆದರೆ ಓಂಕಾರ ಒಂದು ವಿಚಿತ್ರವಾದ ನಾಮ. ಆದರೆ ಇವತ್ತು ರಾಯಸ್ತು ಎಷ್ಟೇ ರಾಘವೇಂದ್ರ ಸ್ತೋತ್ರ ಇದೆ, ವಾಯುಸ್ತುತಿ ಎಷ್ಟು ವಾಯುಸ್ತುತಿ ಹೇಳಬೇಕಾದ್ರೆ ಸ್ಪೆಷಲ್ ಅಧಿಕಾರ ಬೇಕು. ಸಾಮಾನ್ಯ ವಾಯುಸ್ತುತಿ 100 ಇರಬಹುದು, ಆದರೆ ಪಾಂತಸ್ಮಾನೆ ಹೇಳಬೇಕಾದ್ರೆ ಏನಾಗಬೇಕು, ಅದಕ್ಕೆ ವಿಶೇಷ ಸಂಧ್ಯಾ ಉಪನಯನ ಹಳೆಯ ನಿಯಮಗಳು ಹೇಳುತ್ತಾರೆ. ಆ ರೀತಿ ಓಂಕಾರಕ್ಕೊಂದು ವಿಶೇಷ ನಿಯಮ ಇದೆ. ಹೌದು, ಏನರ್ಥ ಅದಕ್ಕೆ, ಏನರ್ಥ ವಾಕ್ಯಕ್ಕೆ? ಅವನು ರಾಜರಲ್ಲಿ ಹೇಗಿದ್ದ ಅಂದ್ರೆ ಛಂದಸ್ಸಿನಲ್ಲಿ ಪ್ರಣವ ಹೇಗಿತ್ತೋ ಹಾಗಿದ್ದ. ದೃಷ್ಟಾಂತ ಅಷ್ಟೇ, ಏನರ್ಥ ಅದಕ್ಕೆ? ಶ್ರೇಷ್ಠ ರಾಜನಾಗಿದ್ದ ಅಷ್ಟೇ. ಪ್ರಣವ ಇದೇ ಇರಬೇಕು, ಭಗವದ್ಗೀತೆಯಲ್ಲಿ ಬರುತ್ತೆ ಪ್ರಣವ ಸರ್ವವೇದೇಶು, ಅದೇ ಅರ್ಥ ಅದಕ್ಕೆ. ಪ್ರಣವ ಸರ್ವವೇದೇಶು ಆ ಮಾತನ್ನ ಹೇಳಿದ್ದಾರೆ. ಅಲ್ಲಿ ಎಲ್ಲಾ ವೇದಗಳಲ್ಲೂ ಪ್ರಣವ ಮೂಲ ಅಂತ ಹೇಗೆ ಹೇಳಿದ್ರ ಹಾಗೆ ವಯಸ್ಸತವನು ರಾಜರಲ್ಲಿ ರಾಜನಾಗಿದ್ದ ಅಷ್ಟೇ. ಆ ಮಂತ್ರ ಉಚ್ಚಾರಣೆಗದಕ್ಕೂ ಯಾವ ಸಂಬಂಧನೂ ಇಲ್ಲ, ಹೋಲಿಕೆ ಅಷ್ಟೇ. ತತ್ತಿತ್ಯನೇನ ತಚ್ಛಬ್ದೋ ತೇನ ಯಜ್ಞಾಧಿಕಂ ಕಾರ್ಯಮಿತಿ ಸೂಚಿತಂ ತೇನ ಅರ್ಥಸ್ಮರಣಪೂರ್ವಕಂ ಓಂಕಾರ ಮುಚ್ಚಾರ್ಯ ವೇದೋಕ್ತ ಪ್ರಕಾರೇಣ ಬ್ರಾಹ್ಮಣೈ ಸಹ ಯಜ್ಞಾಧಿಕಂ ಕಾರ್ಯಮಿತಿ ಸೂಚಿತಂ. ಇದಿಷ್ಟು ಅದರ ತಾತ್ಪರ್ಯ. ತತ್ತಿತ್ಯನೇನ ತಚ್ಛಬ್ದೋ ಯಜ್ಞಾದೋ ಬ್ರಾಹ್ಮಣಿ ಚ ವ್ಯುತ್ಪಾದಿತ. ತತ್ತನ್ನ ಮಾತಿನಿಂದ ತಚ್ಛಬ್ದ ಯಜ್ಞ ಮೊದಲಾದವುಗಳಲ್ಲಿ ಮತ್ತು ಪರಮಾತ್ಮನಲ್ಲಿ ವಾಚಕ ಅಂತ ಹೇಳಿದರು. ತೇನ ಫಲಮನಭಿಸಂಧಾಯ ಬ್ರಹ್ಮ ಅಭಿಸಂಧಾಯ ಚ ಇತಿ ಲಬ್ಧಂ. ಅದರಿಂದ ಫಲವನ್ನು ಅನಭಿಸಂಧಾಯ ಅಂದರೆ ಬೇರೆ ಫಲವನ್ನು ಕೇಳದೆ ಪರಮಾತ್ಮನ್ನೇ ಮುಖ್ಯ ಅವನ ಪ್ರೀತಿ ಇಟ್ಕೊಂಡು ಮಾಡಬೇಕು ಅಂತಾಯಿತು. ಸದ್ಭಾವೇ ಇತ್ಯನೇನ ಸಚ್ಚಬ್ದೋ ಬ್ರಹ್ಮಣಿ ವ್ಯಾಖ್ಯಾತ. ಸದ್ಭಾವೇ ಇತ್ಯಾದಿ ಪದಗಳಿಂದ ಯಾವರ್ಥ ಮಾಡಿದ್ರು ಪರಮಾತ್ಮನ ಪರ ಅಂತ ಅರ್ಥ ಮಾಡಿದರು. ತೇನ ಬ್ರಹ್ಮಜ್ಞಾನಪೂರ್ವಕ ಮಿತಿ ಲಭ್ಯತೆ. ಅದರಿಂದ ಬ್ರಹ್ಮಜ್ಞಾನಪೂರ್ವಕವಾಗಿಯೇ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ಆ ಅನುಸಂಧಾನ ಇರಬೇಕು ಅಂತ ತಿಳಿಸಿದೆ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ತೇ ವಾಭಿಧೀಯತೆ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚ ಉಚ್ಯತೆ. ಯಜ್ಞೇ ಸ್ಥಿತಿ ತಪಸಿ ಸ್ಥಿತಿ ದಾನೇ ಸ್ಥಿತಿ. ಯಾವಾಗಲೂ ಯಜ್ಞ ಮಾಡ್ತಿರೋದು, ತಪಸ್ ಮಾಡ್ತಿರೋದು, ದಾನ ಮಾಡ್ತಿರೋದಕ್ಕೆ ಏನಂತ ಕರೀತಾರೆ? ಸತ್ ಅಂತ ಕರೀತಾರೆ. ಮತ್ತು ಅವನು ಬಂದಿದ್ದಾನೆ ಅಂದರೆ ಕೆಲಸ ಆಗ್ತೀರಿ ಅಂತ ಅರ್ಥ. ಸೈನ್ ಮಾಡಿ ಹೋಗ್ಬಿಟ್ಟ ಅಂದರೆ ಕೆಲಸ ಅಲ್ಲ. ಬಂದಿದ್ದಾನೆ ಏನೇನರ್ಥ? ಡ್ರೈವರ್ ಎಲ್ಲ ತಯಾರಾಗಿ ಕೂತಿದ್ದಾರೆ, ವೆಹಿಕಲ್ ಬಂದಿಲ್ಲ. ವೆಹಿಕಲ್ ಬಂತು, ಇನ್ನೂ ಕನ್ಸರ್ನ್ ಡ್ರೈವರ್ ಬರಲಿಲ್ಲ. ಅವನು ಬಂದ ತಕ್ಷಣ ಏನಂದ್ರು, ಅವ್ ಬಂದ್ರೆ ಹತ್ತಿ ಅಂದ್ಬಿಡ್ತಾರೆ. ಯಾಕೆ? ಕೆಲಸ ಆಗುತ್ತೆ ಅಂತ ಅರ್ಥ. ಅವ್ನು ಬಂದ ತಕ್ಷಣ ಏನಾಯ್ತು? ಈಗ ಏನು ಕೆಲಸ ಬಾಕಿ ಉಳಿದಿತ್ತು, ಅವ್ನು ಬರದೇ ಹೋದ್ರೆ ಆಗ್ತಿರಲಿಲ್ಲ, ಬಂದ ತಕ್ಷಣ ಆಯ್ತು. ಅದಕ್ಕೇನೆ ಯಾವಾಗಲೂ ಕೂಡ ಏನಾಗಿರ್ಬೇಕು, ಈಗ ಇದ್ದಾನೆ, ಬಂದ ಡ್ರೈವರು ಬಂದ, ಇಲ್ಲ ಹೆಲ್ತ್ ಸರಿ ಇಲ್ಲ, ಬರೋದಿಲ್ಲ ಅಂತ ಹೇಳೋದಕ್ಕೆ ಬಂದೆ ಅಂತ ಹೇಳಿದ. ಹೋಯ್ತಲ್ಲಿಗೆ ಏನಾಯ್ತು ಅಲ್ಲಿಗೆ? ಸ್ಥಿತಿ ಆಗಲೇ ಇಲ್ಲ. ಅದಕ್ಕೆ ಯಜ್ಞ ಸ್ಥಿತಿ ತಪಸ್ಥಿತಿ. ಒಬ್ಬ ವ್ಯಕ್ತಿ ಇದ್ದಾರಾ, ಇವತ್ತಿದ್ದಾರಾ, ಅದು ಏನಾಗಿಬಿಟ್ಟಿದೆ, ಬದುಕಿದ್ದಾರಾ ಅಂತ ಅರ್ಥ ಆಗಿಬಿಟ್ಟಿದೆ. ಇದ್ದಾರಾ ಅಂದರೆ ಕೆಲಸ ಮಾಡ್ಕೊಂಡಿದ್ದಾರಾ ಅಂತ ಅರ್ಥ. ಯಜ್ಞ ದಾನಾದಿಗಳನ್ನು ಮಾಡ್ಕೊಂಡಿದ್ದೆ ಇದ್ದಾಗಲಕ್ಕೆ, ಇಲ್ಲದ ಹೋದರೆ ಇಲ್ಲ ಅಷ್ಟೆ. ಕೆಲವರು ಹೇಳ್ತಾರೆ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಏನಂತಾರೆ ಅದಕ್ಕೆ? ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಏನರ್ಥ? ಬರೀ ಉಸಿರಾಡ್ಕೊಂಡಿದ್ದಾರೆ, ಏನು ಕೆಲಸ ಮಾಡೋಕ್ಕೆ ಬರೋದಿಲ್ಲ ಅದೇ ರೀತಿ ಯಜ್ಞ ಮಾಡಿಕೊಂಡಿದ್ರೆ ಇದ್ದಾರೆ, ಬದುಕಿದ್ದು ಸಾರ್ಥಕ, ಫಲವಿದು ಬಾಳದುದಕ್ಕೆ. ಇಲ್ಲದವರು ಇದ್ದು ಕೂಡ ಇಲ್ಲದೆ ಜೀವನ್ಮೃತ ಅಂತ ಕರೀತಾರೆ, ಜೀವನ್ಮೃತ, ಬದುಕಿದ್ದು ಸತ್ತವನಿದ್ದ ಹಾಗೆ. ಇದು ಅದಕ್ಕೆ ಯಾವಾಗಲೂ ಏನು ಮಾಡ್ತಿರೋ, ಯಜ್ಞ ತಪಸ್ಸು ದಾನ, ಅವು ಏನಾದ್ರು ಒಂದು ಮಾಡ್ತಾನೆ ಇರಬೇಕು. ಎಷ್ಟಾಗುತ್ತೋ ಅಷ್ಟು, ಯಥಾಶಕ್ತಿ ಅಂತ ಪದ ಇದ್ದೇ ಇದೆ, ಅದು ತಕ್ಕಂತೆ ಮಾಡ್ತಾ ಇದ್ರೆ ಅದು ಇರುವಿಕೆ. ಇಲ್ಲದವರು ಜೀವನಕ್ಕೆ ಅರ್ಥ ಇಲ್ಲ. ಕರ್ಮಚೈವ ತದರ್ಥೀಯಂ ಸದಿತ್ತೇ ವಾಭಿಧೀಯತೇ, ಮತ್ತು ಕೃಷ್ಣಾರ್ಪಣ ಬುದ್ಧಿಯಿಂದ ಏನೇ ಯಜ್ಞಕ್ಕೋಸ್ಕರ ಕರ್ಮ, ಅದು ಕೂಡ ಸತ್ತೆ. ಯಜ್ಞಾದಾನ ಸ್ಥಿತಿ, ಯಜ್ಞಾದಾನ ತಪಸ್ ಮಾಡೋದು ಸತ್ತು, ಅದು ಸಂಬಂಧಪಟ್ಟ ಕೆಲಸ ಮಾಡೋದು ಸತ್ತೆ. ಉದಾಹರಣೆಗೆ ಏನಾಯ್ತು, ಈಗ ಇಷ್ಟೆಲ್ಲ ಹೇಳಿದ್ರೆ ಯಜ್ಞಾದಾನ ತಪಸ್ ಮಾಡಿಕೊಂಡಿದ್ರೆ ಬದುಕಿದ ಲೆಕ್ಕ ಅಂತ ಹೇಳಿದರೆ, ಈ ಶೂದ್ರರಿಗೆ ಯಜ್ಞಾಧಿಕಾರನೇ ಇಲ್ಲ, ಮತ್ತು ಅವ್ರ ಬದುಕೇನಾಗುತ್ತೆ ಅಂತ ಕೇಳಿದರೆ, ಕರ್ಮಚೈವ ತದರ್ಥೀಯಂ, ಅದರಲ್ಲಿ ಇನ್ವಾಲ್ವ್ ಆಗೋದು ಕೂಡ ಏನದು, ಇರುವಿಕೆ ಅಂತ ಕರೆದ್ಬಿಟ್ರು. ಗೊತ್ತಾಯ್ತಾ, ಮುಖ್ಯ ಕೆಲಸ ಮಾಡೋದಕ್ಕೆ ಸಪೋರ್ಟ್ ಮಾಡೋದು ಕೂಡ ಏನದು, ಮಾಡಿದಾಗ ಆದ್ದರಿಂದ ಆಗಿದೆ, ಅವರು ಸೇರ್ಕೊಬಿಟ್ರೆ ಅದರಲ್ಲಿ. ಅರ್ಥ ಆಯ್ತಾ? ಈಗ ದೇವ್ರ ಪೂಜಾ ಸ್ವಾಮಿಗಳು ಮಾಡ್ತಿರಬಹುದು, ಎಡಬಲ ಸೇವಕ ಇದ್ದಾರೆ, ವ್ಯವಸ್ಥೆ ಇದೆ, ಅವರೆಲ್ಲರೂ ಸೇರಿದಾಗ ಏನಾಯ್ತು, ಅದು ಪೂಜೆ ಆಯಿತು. ಪೂಜೆ ಮಾಡೋದಕ್ಕೆ ಇಷ್ಟ ಇಲ್ಲದವ್ರು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಯಜ್ಞಯಾಗಾದಿಗಳಿಗೆ ಕನ್ಸರ್ನ್ಡ್ ಯಾರು ಡೈರೆಕ್ಟ್ ಮಾಡೋದ್ರಿಂದ ಹಿಡಿದು ಅದು ಕನೆಕ್ಟ್ ಆಗೋ ಪ್ರತಿಯೊಬ್ಬರು ಕೂಡ ಯಾರು, ಅದೇನು ಇವತ್ತು ಕೊನೆ ಬೋಗಿನೂ ರೈಲೇ, ಟ್ರೈನೇ ಕೊನೆ ಬೋಗಿ ಕೂಡ. ಇಲ್ಲಿ ಅಟ್ಯಾಚ್ ಆಯ್ತು ಅಂದ್ರೆ ಏನರ್ಥ ಅದಕ್ಕೀಗ, ಟ್ರೈನ್ ಅಂತ. ಆದ್ದರಿಂದ ಉಳಿದ ವರ್ಣ ದೂರ ಮಾಡಿದೆ ಅಂತ ಆಗಲಿಲ್ಲ, ಅವರೇನು ತಿಳ್ಕೊಂಡ್ಬಿಟ್ರು ಬೇರೆಯವರೆಲ್ಲ ನೋಡಿದ್ರ ಯಜ್ಞಾದಾನ ತಪಸ್ಸು ಅಂದರು, ಬ್ರಾಹ್ಮಣರು ಮಾತ್ರ ಮಾಡಬೇಕು ಅಂದರು, ಉಳಿದವ್ರ ಗತಿ ಇಲ್ಲ, ನಮ್ಮನ್ನು ಬೈತಾರೆ, ಆದ್ದರಿಂದ ಗೀತ ಬೇಕಾಗಿಲ್ಲ ಅಂತ ಹೇಳೇ ಇಲ್ಲ. ಅದ್ರ ಇದು ಮಾತು ಕರ್ಮಚೈವ ತದರ್ಥೀಯಂ ಸದಿತ್ತೇ ವಾಭಿಧೀಯತೆ, ಅದು ಸಂಬಂಧಪಟ್ಟ ಪ್ರತಿಯೊಂದು ಕೆಲಸವನ್ನು ಏನಂತ ಕರಿಬೇಕು, ಯಜ್ಞ ಅಂತಲೇ ಕರಿಬೇಕು. ಇವತ್ತು ಅಡುಗೆ ಮಾಡ್ತಾನೆ, ಇದು ಫ್ಯೂಲ್ ತರೋದು ಯಜ್ಞನೇ, ಮತ್ತು ಪಾತ್ರೆಗಳು ಯಜ್ಞನೇ, ಬಟ್ ಯಾವುದು ತಿಂಬೋದಿಲ್ಲ ಅವನ, ಅದು ಯಾವುದಕ್ಕೆ ಬೇಕು, ಅನ್ನ ತಿಂದರೂ ಕೂಡ ಅನ್ನ ಆಗ್ಲಿಕ್ಕೆ ಏನು ಬೇಕು, ಅವಿಷ್ಟು ಬೇಕು ಅನ್ನ ಆಗ್ಲಿಕ್ಕೆ, ಅವೆಲ್ಲ ಹೇಗೆ ಬೇಕೋ ಅದೇ ರೀತಿನೇ ಯಜ್ಞಕ್ಕೆ ಇವೆಲ್ಲ ಬೇಕಾದ್ರಿಂದ ಅವನು ಯಜ್ಞ ಅಂತಾನೆ ಕರೀತಾರೆ. ಸತ್ ಅಂತ ಯಜ್ಞಕ್ಕೆ ಸತ್ ಅಂತಾರೆ, ಯಜ್ಞ ಸಾಧನ ಸಾಮಗ್ರಿಗೂ ಸತ್ ಅಂತ ಕರೀತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಬ್ರಾಡ್ ಥಿಂಕಿಂಗ್ ಇದೆ. ಹಾಗೆ ನಮಗೆ ಸಮಾಜದಲ್ಲಿ ಒಂದೇ ವರ್ಣ ಇದ್ದಿದ್ರೆ ಯಾರು ಬದುಕಲಿಕ್ಕೆ ಆಗ್ತಿದ್ದಿಲ್ಲ, ಗೊತ್ತಾಯ್ತಾ? ಬರೀ ಡಾಕ್ಟರ್ ಇದ್ದಿದ್ರೆ ಇಂಜಿನಿಯರ್ಸೇ ಇಲ್ಲ, ಏನಾಗ್ತಿತ್ತಾಗ, ಯಾರು ಆಪರೇಷನ್ ಮಾಡೋ ಚಾನ್ಸೇ ಇಲ್ಲ. ಯಾತಕ್ಕೆ ಅದು ಮಾಡ ಇದನ್ನೇ ಇದು ಮಾಡೋಂಗಿಲ್ಲ, ಅವನು ಆಪರೇಟರ್ಸ್ ಯಾವುದು ಸಿಗ್ತಿದ್ದಿಲ್ಲ ಅವನಿಗೆ. ಅರ್ಥ ಆಯ್ತಾ? ಬರೀ ಇಂಜಿನಿಯರ್ಸ್ ಇದ್ದಿದ್ರೆ ಅವರ ರೋಗ ಬರತಕ್ಕೆ ಆಗ್ತಿದ್ದಿಲ್ಲ, ಡಾಕ್ಟರ್ ಬೇಕೇ ಬೇಕಾದ್ರೆ. ಪ್ರತಿಯೊಂದು ಇದರಲ್ಲೂ ಕೂಡ ಏನಾಗಿದೆ, ಒಂದಕ್ಕೊಂದು ಲಿಂಕ್ ಆಗಿಬಿಟ್ಟಿದೆ. ಮನೆ ಕಟ್ಟ ಕಾರ್ಪೆಂಟರ್ ಇಲ್ಲ ಮನೆ ಆಗೋದಿಲ್ಲ, ಪ್ಲಂಬರ್ ಇಲ್ಲ ಮನೆ, ಒಬ್ಬರಿಲ್ಲ ಹೋದರೂ ಮನೆ ಆಗೋದಿಲ್ಲ. ಆ ರೀತಿ ಸೇರಿಸಿದ್ದಕ್ಕೆ ವರ್ಣಾಶ್ರಮ ಧರ್ಮದಲ್ಲಿ ಪ್ರತಿಯೊಂದು ವರ್ಣದವರು ಬೇಕು, ಪ್ರತಿಯೊಂದು ಆಶ್ರಮದವರು ಬೇಕು. ಅದನ್ನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋದವ್ರು ಏನು ಮಾಡೋದು, ತುಂಬಾ ಬೈತಾರೆ ಜಾತಿ ವ್ಯವಸ್ಥೆ ಅಂತೇಳಿ. ಇರೋದು ಅದಿಲ್ಲದೆ ಹೋದ್ರೆ ಬದಲಕ್ಕೆ ಆಗೋದೇ ಇಲ್ಲ. ಆ ಬ್ರಾಹ್ಮಣವನ್ನು ಬಿಟ್ಬಿಟ್ರು ಕೊನೆ ಬರ್ತಾ ಬರ್ತಾ, ಅದರಿಂದ ಏನಾಯ್ತು ಅಂದರೆ ದೂರ ಆಗಿಬಿಟ್ರು. ಸೇರಿಸ್ಕೋಬೇಕಲ್ಲ, ಅವ್ರಿಗೆ ಊಟ ಹಾಕಬೇಡಿ ಅಂತ ಶಾಸ್ತ್ರ ಹೇಳಲೇ ಇಲ್ಲ, ಆಚಾರ ಸ್ಪಷ್ಟ ಹೇಳ್ತಾರೆ, ಯಾವುದೇ ಸಮಾರಂಭದಲ್ಲಿ ಅವ್ರಿಗೆ ಹಾಕಲೇಬೇಕು ಅಂತ ಹೇಳ್ತಾರೆ. ಇವರೇನು ಮಾಡಿ ಬಿಟ್ಕೊಂಡು ಇದಕ್ಕೆ ಕೊಟ್ಟರು ತಗೊಳ್ಳೋದಿಲ್ಲ ಸ್ಥಿತಿ ಬಂದ್ಬಿಟ್ಟಿದೆ. ಈಗ ಬ್ರಾಹ್ಮಣರು ಕೊಟ್ಟರೆ ತಿನ್ನೋದಿಲ್ಲ ಅಂತ ಹೇಳ್ತಾರೆ, ಅಷ್ಟು ದ್ವೇಷ ಭಾವನೆ. ಇವ್ರು ಕೆಟ್ಟದಾಗ ಹಾಕ್ಲಿಕ್ಕೆ ಶುರು ಮಾಡಿದ್ರಲ್ಲ, ಎಂಜಲ್ ಹಾಕ್ತೀವಿ ಎಂಬುದು, ಕಾಳುಗೆ ಹಾಕೋದು, ಹೊತ್ತಿದ್ದು ಸೀದೋಗಿದ್ದು ಹಾಕ್ಲಿಕ್ಕೆ ಶುರು ಮಾಡಿದ ತಕ್ಷಣ ನಿಮ್ಮ ಅನ್ನನೇ ಬೇಕಿಲ್ಲ ಅಂತ ಹೇಳಿ. ಅದು ಅವರಿಗೂ ಹಾಕಬೇಕು, ಒಳ್ಳೆ ಕ್ವಾಲಿಟಿನೇ ಹಾಕ್ಬೇಕು, ಮತ್ತೆ ಕೆಟ್ಟ ಕ್ವಾಲಿಟಿ ಹಾಕಿ ಅಂತ ಹೇಳಿಲ್ಲ ಅವರಿಗೆ. ಇವ್ರು ಏನು ಮಾಡಿ ಭಿಕ್ಷದವ್ರು ಹಾಕ್ಲಿಕ್ಕೆ ಶುರು ಮಾಡಿ, ಭಿಕ್ಷದವ್ರು ಬೇರೆ, ವರ್ಣದ ಬೇರೆ, ವರ್ಣದವರು ಬೇರೆ, ಭಿಕ್ಷುಕರಲ್ಲ ಅವರು. ಅವ್ರಿಗೇನಿದೆ, ಒಳ್ಳೆ ಆಹಾರ ತಗೊಳ್ಳೋ ರೈಟ್ ಇದ್ದೇ ಇದೆ. ಅವ್ರು ಕೊಡದೆ ಹೋದಾಗ ಏನಾಯ್ತು ಅಂದರೆ ಅವ್ರು ಸಪ್ರೇಟ್ ಮಾಡ್ಕೊಂಡ್ಬಿಟ್ರು, ಅವ್ರ ಮಠಕ್ಕೆ ಅವರೇ ಮಠ ಬೇರೆ ಮಾಡಿಕೊಂಡ್ರು, ಸಾಂಗಳು ಬೇರೆ ಮಾಡಿಕೊಂಡ್ರು, ಅಥವಾ ಫಿಲಾಸಫಿರು ಬೇರೆ ಮಾಡ್ಕೊಂಡ್ಬಿಟ್ರು, ಪೂರ್ತಿ ಡೈವರ್ಟ್ ಆಗಿಬಿಟ್ರು. ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಏನಾಗ್ತಿದ್ದಿಲ್ಲ, ಎಲ್ಲರಿಗೂ ಸಮಾನ ಅವಕಾಶ ಇದ್ರೆ ಏನಾಗೋದಿಲ್ಲ, ನಾವು ಬೇರೆ ಮಾಡ್ಕೋತೀವಿ ಅಂತ ಅನ್ನೋದಿಲ್ಲ. ಗಲಾಟೆ ಒಬ್ಬರು ಓರೆಯಲ್ಲಿ ಉಪಯೋಗಿಸ್ತಿರ್ತಾರೆ, ಗಲಾಟೆ ಸುರ ಹತ್ರ ನಾವೇ ಬೇರೆ ಮಾಡ್ಕೋತೀವಿ ಅಂತ. ಎಲ್ಲ ಸರಿಯಾಗಿದ್ದರೆ ಏನು ಮಾಡ್ತಿದ್ದ, ಆ ಪ್ರಶ್ನೆನೇ ಬರ್ತಿರಲಿಲ್ಲ, ಸಪರೇಟ್ ಆಗೋ ಪ್ರಶ್ನೆ ಬರೋದೇ ಹಾಗೆ. ಆ ಹಿನ್ನೆಲೆಯಲ್ಲಿ ನಾವು ಎಲ್ಲ ಹತ್ತಿರ ತರೋದು ರಾಂಗ್ ಅಪ್ಲಿಕೇಶನ್ ಹಾಗೆ ಮಾಡಿದೆ, ಎಲ್ಲರೂ ಕೂಡ ಅದಕ್ಕೆ ಭಾಗ್ಯಗಳು ಅಂತ ಹೇಳಿದರು. ಅಶ್ರದ್ಧೆಯ ಇಷ್ಟು ಹೇಳಿ ಬೇಕಾದ್ದೇನು ಗೊತ್ತಾ, ಶ್ರದ್ಧೆ ಬೇಕಾದ ಇಲ್ಲದೆ ಹೋದರೆ ಯಾವುದಕ್ಕೂ ಅರ್ಥ ಇಲ್ಲ, ಯಜ್ಞ ಪ್ರವೇದ ಯಾವುದೂ ಉಪಯೋಗ ಇಲ್ಲ. ಅಶ್ರದ್ಧೆಯ ಎಲ್ಲಿಂದ ಶುರು ಮಾಡಿದ್ರೆ ಇದನ್ನ, ಎಸ್ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮ ಇಲ್ಲಿ ಹೇಳಿದರೆ, ಏ ಶಾಸ್ತ್ರವಿಧಿ ಮುತ್ಸಂದ್ಯ ಯಜಂತೆ ಶ್ರದ್ಧಯಾನ್ವಿತ, ಮೊದಲನೇ ಪದ ಶ್ರದ್ಧೆ ಅಂತಲೇ ಇದ್ದಿತ್ತು, ಅದು ಎಂಡ್ ಮಾಡ್ತಾರೆ ಅದರಿಂದನೇ. ಒಟ್ಟಿನ ಮೇಲೆ ಶ್ರದ್ಧೆ ಇಲ್ಲದೆ, ಸಾತ್ವಿಕ ಶ್ರದ್ಧೆ ಇಲ್ಲದೆ ಏನು ಮಾಡಿದ್ರು ವ್ಯರ್ಥ. ಅದು ಅಶ್ರದ್ಧೆಯ ಹುತಂ, ಅಶ್ರದ್ಧೆಯ ದತ್ತಂ, ಅಶ್ರದ್ಧೆಯ ತಪ್ತಂ ತಪ, ಅಶ್ರದ್ಧೆಯ ಕೃತಂಚ ಯತ್. ಏನೇ ಮಾಡಲಿ, ಯಜ್ಞ ಮಾಡಲಿ, ದಾನ ಮಾಡಲಿ, ತಪಸ್ ಮಾಡಲಿ, ಅಥವಾ ಏನೇ ಮಾಡಲಿ, ಏನಾಗುತ್ತದು, ಅಸತ್ ಅಂತ ಕರೀತಾರೆ. ಮಾಡಿದ್ರು ಏನದು, ವೇಸ್ಟ್ ಅಂತ ಕರೆದು. ಎಲ್ಲ ಬರೆದು ಅಪ್ಲಿಕೇಶನ್ ಹಾಕಿದ್ರೆ ಲಾಸ್ಟ್ ಡೇಟ್ ಆಗದೆ ಹಾಕಿ ಬಂದ ಹೋಗ್ಬಿಟ್ಟು. ಏನಂತಾರ ಅದನ್ನ, ಇಷ್ಟು ತಪ್ಪ ಫೈಲ್ ಮಾಡಿದಾನೆ ಪಾಪ, ಏನೇನೋ ಕಷ್ಟಪಟ್ಟಿದೆ, ಎಲ್ಲ ಡಾಕ್ಯುಮೆಂಟ್ಸ್ ಹಾಕಿದ್ದಾನೆ, ಅಪ್ಪ ಟೈಮ್ ಬರ ಆಗೋಗ್ಬಿಟ್ಟಿದೆ. ಏನದನ್ನ ಕರೀತಾರಾಗ ಅದಿದ್ದೆಲ್ಲ ವ್ಯರ್ಥ ಅಂತ ಕರೆ, ವೇಸ್ಟ್. ಅದಕ್ಕೆ ಶ್ರದ್ಧೆ ಒಂದಿಲ್ಲದೆ ಹೋದರೆ ಆ ಕೆಲಸಕ್ಕೆ ಏನಿಲ್ಲ, ಯಾವ ಬೆಲೆನೂ ಇಲ್ಲ. ಅದಕ್ಕೆ ಶ್ರದ್ಧಯಾ ದೇಯಂ ಅಂತ ಉಪನಿಷತ್ ಹೇಳಿದ್ರು. ಏನೇ ಮಾಡಿದ್ರೆ ಹೇಗೆ ಮಾಡ್ಬೇಕು, ಅದನ್ನು ಶ್ರದ್ಧೆಯಿಂದ ಮಾಡಬೇಕು. ಅಸದಿತ್ಯುಚ್ಯತೆ ಪಾರ್ಥ ನಚತತ್ ಪ್ರೇತ್ಯ ನೋ ಇಹ. ಅದು ಎಷ್ಟು ವೇಸ್ಟ್ ಅಂದರೆ, ಎಷ್ಟು ವೇಸ್ಟ್ ಅಂದರೆ ನಚತತ್ ಪ್ರೇತ್ಯ ನೋ ಇಹ. ಇಲ್ಲೂ ಉಪಯೋಗ ಇಲ್ಲ, ಸತ್ಯಲ್ಲೂ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು. ಇಹ ನ ಪ್ರೇತ್ಯ ನ, ಇಹ ನ ಅಂದರೆ ಇಹಲೋಕಕ್ಕೂ ಉಪಯೋಗ ಇಲ್ಲ, ಪ್ರೇತ್ಯ ಅಂದರೆ ಸತ್ವೇಲೂ ಉಪಯೋಗ ಇಲ್ಲ. ಎಲ್ಲೇ ಟೋಟಲಿ ಏನದು ವೇಸ್ಟ್. ಎಲ್ ಐ ಸಿ ಇನ್ನೇ ರಿಸೀವ್ ಮಾಡಲಿಲ್ಲ ಅಂದಮೇಲೆ ಅವನಿಗೆ ಬದುಕಿದ್ರು ಉಪಯೋಗ, ಸತ್ರು ಬರೋದಿಲ್ಲ ಅಂತ. ಅದು ರಿಸೀವೇ ಆಗಿಲ್ಲ, ಅದು ಏನಾಗಲಿಲ್ಲ, ಅಪ್ಲಿಕೇಶನ್ ರಿಜೆಕ್ಟ್ ಆಗಿಬಿಟ್ರೆ ಏನಾಯ್ತು ಅಲ್ಲಿಗೆ. ಈಗ ಬರೋದಾಗ ಯಾವ ಕಾಲಕ್ಕೂ ಬರೋದಿಲ್ಲ, ಏನೋ ಇಲ್ಲ ಪರವಾಗಿಲ್ಲ ಇಲ್ಲ ಅಂತ ಹೇಳ್ತಾರಲ್ಲ, ಹಾಕಿ ನೂರಕ್ಕೆ ನೂರು ಅಂಥ ಕೆಲಸನೇ ನಡೀತಿರೋದು. ಯಜ್ಞಯಾಗಾದಿಗಳನ್ನು ಮಾಡಿ ದೊಡ್ಡ ದೊಡ್ಡ ಸೇವೆ ಕೊಟ್ಟಿರ್ತಾರೆ, ಶ್ರದ್ಧನೇ ಇರೋದಿಲ್ಲ, ಬರೀ ದುಡ್ಡು ಕಾಸು ಖರ್ಚಾಗಿದ್ದು ಬಿಟ್ಟರೆ ಇನ್ನೇನಾಗೋದಿಲ್ಲ, ಅದ್ರಲ್ಲಿ ವೇಸ್ಟ್ ಅದು. ಏನೋ ಹಾಂ, ಅದೇ ಹೇಳಿದ್ದಾರೆ, ಶ್ರದ್ಧಯಾ ಧ್ಯೇಯಂ ಅಶ್ರದ್ಧಯಾ ಧ್ಯೇಯಂ ಹಿಯಾ ಧ್ಯೇಯಂ ಹಿಯಾ ಧ್ಯೇಯಂ ಹೇಳಿದ್ದಾರೆ. ಅದಕ್ಕೆ ಹೇಳಿದೆ ಶ್ರದ್ಧೆ ಇರಲೇಬೇಕು, ಶ್ರದ್ಧೆ ಇಲ್ಲದೆ ಯಾವ ಕೆಲಸ ಮಾಡಿದ್ರೂ ಅರ್ಥ ಇಲ್ಲ. ಹಿಂದೆ ಬಂದಿದೆ ಶ್ರದ್ಧಾ ಹಿ ಪರಮಾಗತಿ ಅಗ್ನಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ಈ ಮಾತು ಬಂದಿದೆ. ಶ್ರದ್ಧೆ ತುಂಬ ಒತ್ತು ಕೊಟ್ಟಿದ್ದಾರೆ, ಅಧ್ಯಾಯ ಪೂರ್ತಿ ಶ್ರದ್ಧೆದೆ. ಶ್ರದ್ಧಾತ್ರಯ ವಿಭಾಗ ಯೋಗ ಅಂತಾನೆ ಹೆಸರು. ಅದಕ್ಕೆ ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ಪ್ರೇತ್ಯ ನೋ ಇಹ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಇದಕ್ಕೆಲ್ಲ ಆಧಾರ ಕೊಟ್ಟು ಆಚಾರ್ಯ ಭಾಷ್ಯ ಮುಗಿಸ್ತಾರೆ. ತಥಾಚ ಋಗ್ವೇದ ಖಿಲೇಶು, ಈ ಅರ್ಥ ಋಗ್ವೇದದಲ್ಲಿ ಬಂದಿರೋದನ್ನೇ ಭಗವದ್ಗೀತೆ ಹೇಳಿದೆ ಅಂತ ಹೇಳೋದಕ್ಕೆ ಆ ಕೋಟ್ ಮಾಡ್ತಾರೆ. ಓಂ ಯಜ್ಞಾದ್ಯ ನಿಷ್ಫಲಂ ಕರ್ಮ, ಓಂ ಯಜ್ಞಾದ್ಯ ನಿಷ್ಕಲಂ ನಿಷ್ಫಲಂ ಕರ್ಮ ತತ್ ಸ್ಯಾತ್ ಆಗುತ್ತದೆ. ಸದ್ವೈ ತದರ್ಥಂ ಕರ್ಮೇತಿ ವದಂತಿ ದೇವಾಹ. ಪರಮಾತ್ಮನ ಪ್ರೀತ್ಯರ್ಥವಾಗಿ ಶ್ರದ್ಧೆಯಿಂದ ಮಾಡಿದಾಗ ಅದು ಸತ್ ಅಂತ ಕರೀತಾರೆ, ಅದಿಲ್ಲದೆ ಹೋದಾಗ ನಿಷ್ಫಲಂ ಅಂತ ಕರೀತಾರೆ. ತದರ್ಥಂ ಕರ್ಮೇತಿ ವದಂತಿ ದೇವಾಹ. ಶ್ರದ್ಧೆ ಇಲ್ಲದೆ ಹೋದರೆ ಯಾವ ಕರ್ಮಕ್ಕೂ ಅರ್ಥ ಇಲ್ಲ, ಆದ್ದರಿಂದ ಶ್ರದ್ಧೆ ಬೇಕು, ಬೇಸಿಕ್. ಅದು ತಚ್ಛಬ್ದಾನಾಂ ಸನ್ನಿಧೇ ಬ್ರಹ್ಮ ಪ್ರೀತೇಹೇ, ಪರಮಾತ್ಮನ ಸನ್ನಿಧಾನ ಯಜ್ಞದಾನಾದಿಗಳಿರೋದ್ರಿಂದ ಅದರಿಂದ ಬ್ರಹ್ಮ ಪ್ರೀತಿ ಬರೋದ್ರಿಂದ ತದ್ರೂಪತ್ವ ತಿಳಿತಂ ಬ್ರಹ್ಮ ತಸ್ಯ, ಪರಮಾತ್ಮ ರೂಪದಲ್ಲಿ ಅವರಿಗೆ ಅನುಗ್ರಹ ಮಾಡ್ತಾನೆ, ಆದ್ದರಿಂದ ಅದು ಸತ್. ಅಸತ್ ಅನ್ನೋ ಶಬ್ದಕ್ಕೆ ವಿಶೇಷ ಅರ್ಥವನ್ನು ಹೇಳಿ ಮುಗಿಸಿದರು. ಅಶ್ರದ್ಧಯಾ ಇತ್ತೇನೇನ ಬ್ರಹ್ಮ ಭಕ್ತಿರಪೀತಿ. ಅಶ್ರದ್ಧಾ ಶಬ್ದ ಅನ್ನೋದಕ್ಕೆ ಭಕ್ತಿ ಅಂತ ಅರ್ಥ, ಶ್ರದ್ಧೆ ಇಲ್ಲದವನು ಅಂದರೆ ಭಕ್ತಿ ಇಲ್ಲದವನು ಅಂತ ಅರ್ಥ. ಶ್ರದ್ಧೆ ಶಬ್ದಕ್ಕೆ ಅರ್ಥ ಇಲ್ಲಿ ಶ್ರದ್ಧೆ ಅಂದರೆ ಭಕ್ತಿ ಅಂತ ಅರ್ಥ. ಶ್ರದ್ಧಾ ಶಬ್ದಕ್ಕೆ ಭಕ್ತಿ ಅಂತ ತಿಳ್ಕೊಂಡಾಗ ಭಕ್ತಿ ಇಲ್ಲದೆ ಏನೇ ಕೆಲಸ ಮಾಡಿ, ದುರ್ಯೋಧನ ಏನು ಮಾಡಿದ, ಅಷ್ಟೆಲ್ಲ ರಾಶಿ ರಾಶಿ ಅಡಿಗೆ ಮಾಡಿಸಿದ್ದ. ಶ್ರದ್ಧೆ ಕೃಷ್ಣ ಹೇಳಿದ, ನಚ ಸಂಪ್ರಿಯಸೇ ರಾಜನ್, ನಿನಗೆ ಪ್ರೀತಿ ಇಲ್ಲ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿದ. ಪ್ರೀತಿ ಇಲ್ಲದೆ ಕೊಟ್ಟರೆ ಏನೂ ತಗೊಳ್ಳೋದಿಲ್ಲ. ಸುಧಾಮ ಕೊಟ್ಟರೆ ಮಿನಿಮಮ್ ಕೊಟ್ಟಿದ್ದ, ಕೃಷ್ಣ ಅದನ್ನು ಹೇಗೆ ತಗೊಂಡ, ಮ್ಯಾಕ್ಸಿಮಮ್ ಕೊಟ್ಟ.